ಅಧ್ಯಾಯ 24. ವಾರದ ಮೊದಲನೇ ದಿನ ಅವರು ಬೆಳಿಗ್ಗೆ ಬೇಗ ಎದ್ದು ತಾವು ಸಿದ್ಧ ಮಾಡಿದ ಒಳ್ಳೆ ವಾಸನೆಯ ಎಣ್ಣೆ ತಗೊಂಡು ಸಮಾಧಿ ಹತ್ರ ಬಂದರು. ಆದರೆ ಸಮಾಧಿಗೆ ಮುಚ್ಚಿದ್ದ ಕಲ್ಲನ್ನ ಯಾರೋ ಉರುಳಿಸಿದ್ರು. ಅವರು ಒಳಗೆ ಹೋಗಿ ನೋಡಿದ್ರೆ ಒಡೆಯನಾದ ಯೇಸುವಿನ ದೇಹ ಅಲ್ಲಿ ಇರಲಿಲ್ಲ. ಅವರಿಗೆ ತುಂಬಾ ಗಾಬರಿಯಾಯಿತು. ಆಗ ಇದ್ದಕ್ಕಿದ್ದ ಹಾಗೆ ಇಬ್ಬರು ಗಂಡಸರು ಪಕ್ಕದಲ್ಲಿ ಬಂದು ನಿಂತರು. ಅವರ ಬಟ್ಟೆ ಬೆಳ್ಳಗೆ ಹೊಳಿತಾ ಇತ್ತು. ಆಗ ಆ ಸ್ತ್ರೀಯರು ಭಯಪಟ್ಟು ತಲೆ ತಗ್ಗಿಸಿ ನಿಂತುಬಿಟ್ರು. ಆ ಗಂಡಸರು, ಬದುಕಿರೋ ವ್ಯಕ್ತಿನ ಸತ್ತು ಹೋಗಿರೋ ಜನರ ಮಧ್ಯೆ ಯಾಕೆ ಹುಡುಕ್ತಾ ಇದ್ದೀರಾ? ಆತನು ಇಲ್ಲಿಲ್ಲ, ಆತನಿಗೆ ಮತ್ತೆ ಜೀವ ಬಂದಿದೆ. ಆತನು ಗಲೀಲಾಯದಲ್ಲಿ ಇದ್ದಾಗ ನಿಮಗೆ ಏನು ಹೇಳಿದನು ಅಂತ ನೆನಪಿದೆಯಾ? ಮನುಷ್ಯಕುಮಾರನನ್ನ ಕಂಬಕ್ಕೆ ಜಡಿಯೋಕೆ ಪಾಪಿಗಳ ಕೈಗೆ ಒಪ್ಪಿಸ್ತಾರೆ, ಆದರೆ ಮೂರನೇ ದಿನ ಆತನು ಮತ್ತೆ ಬದುಕಿ ಬರ್ತಾನೆ ಅಂತ ಹೇಳಿದನು ಅಂದ್ರು. ಆಗ ಅವರಿಗೆ ಏಸು ಹೇಳಿದ ಮಾತುಗಳು ನೆನಪಾಯಿತು. ಸಮಾಧಿಯಿಂದ ವಾಪಸ್ ಹೋಗಿ ಈ ವಿಷಯಗಳನ್ನೆಲ್ಲ 11 ಶಿಷ್ಯರಿಗೂ ಉಳಿದವರಿಗೂ ಹೇಳಿದ್ರು. ಇವರಲ್ಲಿ ಮಗ್ದಲದ ಮರಿಯ, ಯೋಹನ್ನ ಮತ್ತು ಯಾಕೋಬನ ತಾಯಿ ಮರಿಯ ಇದ್ರು. ಜೊತೆಗೆ ಬೇರೆ ಸ್ತ್ರೀಯರೂ ಇದ್ರು. ಅವರು ಸಹ ಅಪೋಸ್ತಲರಿಗೆ ಈ ವಿಷಯಗಳನ್ನ ಹೇಳಿದ್ರು. ಆದರೆ ಅವರು ಅರ್ಥಪರ್ಥ ಇಲ್ಲದೆ ಏನೇನೋ ಮಾತಾಡ್ತಿದ್ದಾರೆ ಅಂತ ಅಪೋಸ್ತಲರು ಅವರ ಮಾತನ್ನ ನಂಬಲಿಲ್ಲ. ಆದರೆ ಪೇತ್ರ ಸಮಾಧಿಗೆ ಓಡಿ ಬಂದ. ಸಮಾಧಿ ಒಳಗೆ ಬಗ್ಗಿ ನೋಡಿದಾಗ ಅಲ್ಲಿ ನಾರು ಬಟ್ಟೆ ಮಾತ್ರ ಕಾಣ್ತಾ ಇತ್ತು. ಏನು ಆಗಿರಬಹುದು ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗಿಬಿಟ್ಟ. ಅದೇ ದಿನ ಇಬ್ರು ಶಿಷ್ಯರು ಯೆರೂಸಲೇಮಿಂದ ಎಮ್ಮಾಹೂ ಅನ್ನೋ ಹಳ್ಳಿಗೆ ಹೋಗ್ತಾ ಇದ್ರು. ಆ ಹಳ್ಳಿ ಯೆರೂಸಲೇಮಿಂದ ಹೆಚ್ಚು ಕಮ್ಮಿ 11 ಕಿಲೋಮೀಟರ್ ದೂರದಲ್ಲಿತ್ತು. ನಡೆದ ಘಟನೆಗಳ ಬಗ್ಗೆ ಅವರಿಬ್ರು ಮಾತಾಡ್ತಾ ಹೋಗ್ತಿದ್ರು. ಅವರು ಮಾತಾಡ್ತಾ ಇದ್ದಾಗ ಏಸು ಅವರತ್ರ ಬಂದು ಅವರ ಜೊತೆ ನಡೆದನು. ಆದರೆ ಅದು ಏಸು ಅಂತ ಅವರಿಗೆ ಗೊತ್ತಾಗಲಿಲ್ಲ. ಆತನು, ನೀವು ಅಷ್ಟು ಹೊತ್ತಿಂದ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದನು. ಅವರು ಅಲ್ಲೇ ನಿಂತುಬಿಟ್ರು. ದುಃಖದಲ್ಲಿ ಅವರ ಮುಖ ಬಾಡಿ ಹೋಯ್ತು. ಅವರಲ್ಲಿ ಕ್ಲಿಯಾಫಾ ಯೇಸುಗೆ, ನೀನು ಈ ಊರಿನವನು ಅಲ್ವಾ? ಮೊನ್ನೆ ಮೊನ್ನೆ ಯೆರೂಸಲೇಮಲ್ಲಿ ನಡೆದ ವಿಷಯಗಳು ನಿನಗೆ ಗೊತ್ತಿಲ್ವಾ ಅಂತ ಕೇಳಿದ. ಆಗ ಯೇಸು, ಏನು ನಡೀತು ಅಂದನು. ಆಗ, ನಜರೇತಿನ ಯೇಸುವಿಗೆ ಏನಾಯ್ತು ಅಂತ ನೀನು ಕೇಳಿಸ್ಕೊಂಡಿಲ್ವಾ? ಆತನು ಒಬ್ಬ ಪ್ರವಾದಿ. ದೇವರ ಮುಂದೆ ಮತ್ತು ಜನರ ಮುಂದೆ ತುಂಬಾ ಅದ್ಭುತ ಮಾಡಿದ್ದಾನೆ. ಆತನ ಮಾತಲ್ಲೂ ತುಂಬಾ ಶಕ್ತಿ ಇತ್ತು. ಆದರೆ ನಮ್ಮ ಮುಖ್ಯ ಪುರೋಹಿತರು, ನಾಯಕರು ಯೇಸುಗೆ ಮರಣದಂಡನೆ ಕೊಡಿಸಿದ್ರು. ಆತನನ್ನ ಕಂಬಕ್ಕೆ ಜಡಿದ್ರು. ಆತನೇ ಇಸ್ರಾಯೇಲರನ್ನ ಬಿಡಿಸ್ತಾನೆ ಅಂತ ನಾವು ನಂಬಿದ್ವಿ. ಈ ಎಲ್ಲ ಘಟನೆಗಳು ನಡೆದು ಈಗ 3 ದಿನ ಆಯ್ತು. ಇಷ್ಟೇ ಅಲ್ಲ, ಕೆಲವು ಸ್ತ್ರೀಯರು ಹೇಳಿದ ವಿಷಯ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅವರು ಬೆಳಬೆಳಗ್ಗೆ ಸಮಾಧಿ ಹತ್ರ ಹೋಗಿದ್ರಂತೆ, ಆದರೆ ಆತನ ದೇಹ ಅಲ್ಲಿ ಇರಲಿಲ್ಲ. ದೇವದೂತರು ಕಾಣಿಸ್ಕೊಂಡು ಯೇಸುಗೆ ಮತ್ತೆ ಜೀವ ಬಂತು ಅಂದ್ರು. ಆ ಸ್ತ್ರೀಯರು ಇದನ್ನೆಲ್ಲ ನಮ್ಗೆ ಹೇಳಿದ್ರು. ಆಗ ನಮ್ಮ ಜೊತೆ ಇದ್ದ ಕೆಲವರು ಸಮಾಧಿ ಹತ್ರ ಹೋಗಿ ನೋಡಿದ್ರು. ಆ ಸ್ತ್ರೀಯರು ಹೇಳಿದ ಹಾಗೆ ಆ ಸಮಾಧಿ ಖಾಲಿಯಾಗಿತ್ತು. ಯೇಸು ದೇಹ ಅಲ್ಲಿ ಇರಲಿಲ್ಲ ಅಂದ್ರು. ಆಗ ಏಸು, ಬುದ್ಧಿ ಇಲ್ದವ್ರೆ, ಪ್ರವಾದಿಗಳು ಹೇಳಿದ ವಿಷಯಗಳನ್ನ ನಂಬೋಕೆ ನೀವ್ಯಾಕೆ ಹಿಂದೆ ಮುಂದೆ ನೋಡ್ತೀರಾ? ಕ್ರಿಸ್ತ ತನ್ನ ಮಹಿಮೆಯನ್ನ ಪಡ್ಕೊಳ್ಳೋ ಮುಂಚೆ ಈ ಎಲ್ಲ ಕಷ್ಟ ಅನುಭವಿಸಬೇಕಿತ್ತು ತಾನೆ ಅಂತ ಕೇಳಿದನು. ಆಮೇಲೆ ಪವಿತ್ರ ಗ್ರಂಥದಲ್ಲಿ ಮೋಶೆ ಮತ್ತು ಪ್ರವಾದಿಗಳು ತನ್ನ ಬಗ್ಗೆ ಬರೆದಿರೋ ಎಲ್ಲ ವಚನಗಳನ್ನ ಒಂದೊಂದಾಗಿ ಬಿಡಿಸಿ ವಿವರಿಸಿದನು. ಕೊನೆಗೆ ಶಿಷ್ಯರು ಹೋಗಬೇಕಾಗಿದ್ದ ಹಳ್ಳಿ ಬಂತು. ಆದರೆ ಯೇಸು ಇನ್ನೂ ಮುಂದೆ ಪ್ರಯಾಣ ಮಾಡಬೇಕು ಅನ್ನೋ ತರ ನಟಿಸಿದನು. ಆಗ ಅವರು, ನಮ್ಮ ಜೊತೆ ಉಳ್ಕೋ, ಯಾಕಂದ್ರೆ ಸೂರ್ಯ ಮುಳುಗಿಬಿಟ್ಟಿದ್ದಾನೆ, ಇನ್ನೇನು ಕತ್ತಲಾಗುತ್ತೆ ಅಂತ ಒತ್ತಾಯ ಮಾಡಿದ್ರು. ಆಗ ಅವರ ಜೊತೆ ಹೋದನು. ಊಟಕ್ಕೆ ಕೂತಿರುವಾಗ ರೊಟ್ಟಿ ತಗೊಂಡು ಪ್ರಾರ್ಥನೆ ಮಾಡಿ ಮುರಿದು ಅವರಿಗೆ ಕೊಟ್ಟನು. ಆಗ ಅದು ಏಸು ಅಂತ ಅವರಿಗೆ ಗೊತ್ತಾಯ್ತು. ಆದರೆ ಏಸು ಅವರಿಗೆ ಕಾಣಿಸದೆ ಮಾಯವಾದನು. ಇದನ್ನ ನೋಡಿ ಅವರು, ದಾರಿಯಲ್ಲಿ ಆತನು ನಮ್ಮ ಜೊತೆ ಮಾತಾಡ್ತಿದ್ದಾಗ, ನಮಗೆ ವಚನಗಳ ಅರ್ಥ ವಿವರಿಸ್ತಿದ್ದಾಗ ನಮ್ಮ ಹೃದಯ ಕುದೀತಲ್ವಾ ಅಂತ ಮಾತಾಡ್ಕೊಂಡ್ರು. ತಕ್ಷಣ ಅವರು ಅಲ್ಲಿಂದ ಯೆರೂಸಲೇಮಿಗೆ ವಾಪಸ್ ಹೋದ್ರು. ಅಲ್ಲಿ 11 ಶಿಷ್ಯರು ಮತ್ತು ಬೇರೆ ಶಿಷ್ಯರು ಸೇರಿ ಬಂದಿದ್ರು. ಅಲ್ಲಿದ್ದವರು, ಸ್ವಾಮಿಗೆ ಮತ್ತೆ ಜೀವ ಬಂದಿರೋದು ಸುಳ್ಳಲ್ಲ, ನಿಜ, ಸೀಮೋನ ಆತನನ್ನ ನೋಡಿದ್ದಾನೆ ಅಂದ್ರು. ಆಗ ಈ ಇಬ್ರು ಶಿಷ್ಯರು ದಾರಿಯಲ್ಲಿ ಆದ ಘಟನೆ ವಿವರಿಸಿದ್ರು. ಅಷ್ಟೇ ಅಲ್ಲ, ರೊಟ್ಟಿ ಮುರಿದು ಕೊಟ್ಟಾಗಲೇ ಅದು ಏಸು ಅಂತ ಅವರಿಗೆ ಗೊತ್ತಾಯ್ತು ಅಂದ್ರು. ಅವರು ಈ ವಿಷಯಗಳನ್ನ ಮಾತಾಡ್ತಿದ್ದಾಗ ಏಸುನೇ ಅವರ ಮಧ್ಯೆ ನಿಂತು ನಮಸ್ಕಾರ ಅಂದನು. ದೇವದೂತ ಅಂದ್ಕೊಂಡು ಅವರು ಭಯಪಟ್ರು. ಆಗ ಏಸು, ಯಾಕೆ ಭಯಪಡ್ತಿದ್ದೀರಾ? ಯಾಕೆ ಸಂಶಯ ಪಡ್ತಾ ಇದ್ದೀರಾ? ನನ್ನ ಕೈಕಾಲು ನೋಡಿ, ಇದು ನಾನೇ. ನನ್ನನ್ನು ಮುಟ್ಟಿ ನೋಡಿ, ನನಗೆ ಮಾಂಸ ಮೂಳೆ ಇದೆ, ಆದರೆ ದೇವದೂತರಿಗೆ ಇದ್ಯಾವುದೂ ಇರಲ್ಲ ಅಂದನು. ಇದನ್ನ ಹೇಳ್ತಾ ತನ್ನ ಕೈಕಾಲು ತೋರಿಸಿದನು. ಆಗ ಅವರಿಗೆ ಒಂದು ಕಡೆ ಖುಷಿ ಆಶ್ಚರ್ಯವಾದ್ರೆ ಇನ್ನೊಂದು ಕಡೆ ನಂಬೋಕೆ ಕಷ್ಟ ಆಯ್ತು. ಹಾಗಾಗಿ ಏಸು, ನಿಮ್ಮ ಹತ್ರ ತಿನ್ನೋಕೆ ಏನಾದರೂ ಇದೆಯಾ ಅಂತ ಕೇಳಿದನು. ಅವರು ಸುಟ್ಟ ಮೀನಿನ ಒಂದು ತುಂಡು ಕೊಟ್ರು. ಅದನ್ನು ತಗೊಂಡು ಅವರ ಕಣ್ಮುಂದೇನೆ ತಿಂದನು. ಆಮೇಲೆ, ನಾನು ನಿಮ್ಮ ಜೊತೆ ಇದ್ದಾಗ ಏನು ಹೇಳಿದ್ದೆ ಅಂತ ನೆನಪಿಸ್ಕೊಳ್ಳಿ. ಮೋಶೆಯ ಪುಸ್ತಕದಲ್ಲಿ, ಪ್ರವಾದಿಗಳ ಪುಸ್ತಕದಲ್ಲಿ, ಕೀರ್ತನೆಗಳಲ್ಲಿ ನನ್ನ ಬಗ್ಗೆ ಬರೆದಿರೋ ಮಾತುಗಳೆಲ್ಲ ನಿಜ ಆಗಲೇಬೇಕು ಅಂತ ಹೇಳಿದ್ದೆ ಅಂದನು. ಆಮೇಲೆ ಆತನು ಗ್ರಂಥದಲ್ಲಿರೋ ಮಾತುಗಳು ಚೆನ್ನಾಗಿ ಅರ್ಥ ಆಗೋ ಥರ ವಿವರಿಸಿದನು. ಆತನು ಅವರಿಗೆ, ಗ್ರಂಥದಲ್ಲಿ ಹೀಗೆ ಬರೆದಿದೆ, ಕ್ರಿಸ್ತ ಕಷ್ಟ ಅನುಭವಿಸಿ ಮೂರನೇ ದಿನ ಮತ್ತೆ ಬದುಕಿ ಬರ್ತಾನೆ. ಪಾಪಗಳಿಗೆ ಕ್ಷಮೆ ಸಿಗಬೇಕಂದ್ರೆ ಪಶ್ಚಾತ್ತಾಪ ಪಡಿ ಅನ್ನೋ ಸಂದೇಶ ಸಾರ್ತಾರೆ. ಈ ಸಂದೇಶ ಆತನ ಹೆಸರಲ್ಲಿ ಯೆರೂಸಲೇಮಿಂದ ಆರಂಭಿಸಿ ಎಲ್ಲ ದೇಶಗಳಿಗೆ ಹೇಳ್ತಾರೆ. ನೀವೇ ಇದಕ್ಕೆ ಸಾಕ್ಷಿ. ನೋಡಿ, ನನ್ನ ತಂದೆ ನಿಮಗೆ ಕೊಡ್ತೀನಂತ ಮಾತು ಕೊಟ್ಟ ಶಕ್ತಿಯನ್ನ ನಿಮ್ಮ ಮೇಲೆ ಕಳಿಸಿಕೊಡ್ತೀನಿ, ಆದರೆ ಸ್ವರ್ಗದಿಂದ ಆ ಶಕ್ತಿ ನಿಮಗೆ ಸಿಗೋ ತನಕ ನೀವು ಈ ಪಟ್ಟಣದಲ್ಲೇ ಇರಿ ಅಂದನು. ಆಮೇಲೆ ಆತನು ಅವರನ್ನ ಬೆಥಾನ್ಯದ ತನಕ ಕರ್ಕೊಂಡು ಹೋಗಿ ಕೈಗಳನ್ನ ಎತ್ತಿ ದೇವರ ಆಶೀರ್ವಾದ ಅವರ ಮೇಲಿರಲಿ ಅಂತ ಪ್ರಾರ್ಥಿಸಿದನು. ಹೀಗೆ ಆಶೀರ್ವಾದಕ್ಕಾಗಿ ಕೇಳ್ತಾ ಇದ್ದಾಗಲೇ ಅವರನ್ನ ಬಿಟ್ಟು ಸ್ವರ್ಗಕ್ಕೆ ಹೋದನು. ಆಗ ಶಿಷ್ಯರು ನೆಲದ ಮೇಲೆ ಅಡ್ಡಬಿದ್ರು, ತುಂಬ ಸಂತೋಷದಿಂದ ಯೆರೂಸಲೇಮಿಗೆ ವಾಪಸ್ ಬಂದ್ರು. ಪ್ರತಿದಿನ ಆಲಯಕ್ಕೆ ಹೋಗಿ ದೇವರನ್ನ ಹೊಗಳ್ತಾ ಇದ್ರು.